हरि ओम श्री गुरुभ्यो नमः अब्रह्मयितुम्बदेतापत्रयापहम् नित्या सिद्धान्तदुद्धान्त विध्वंसनशक्तिः वेदिताकृतानि भास्तामनोः नम्बरे अत्यकल्पयम् सत्यतीव्रकेसरि व्यासरितौ भूयात् अस्मिष्टासिद्धये तपोविद्याभ्यक्त्यादि स्वप्नोदाकरणम् वादिराजगुरून् वन्दे अहिक्यप्राश्रयान् पूज्य राघवेन्द्राय शक्तिसमर्थाय च भरताङ्कपुरुक्षाय नताम् कामधेनवे गुरुवायुध्वान्तवे वैष्णवेन्दीवरेन्द्रे श्रीराघवेन्द्रगुरुवे नमो चन्द्रयाळुवे आपादमणिपर्यन्तम् गुरुनामाप्यम् स्मरे जन विघ्नः प्रश्नन्ति सिद्धेत मनोरथः हरिः ओम् श्री गुरुभ्यो नमः. ನಾವು ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ ಅದನ್ನು ಮಾಡ್ತಾ ಬಂದಿದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ಪರಮಾತ್ಮನನ್ನು ಪೂಜೆ ಮಾಡುವುದರಲ್ಲಿ ಭಾಗವತರಿಗೆ ತ್ರೈವಿದ್ಯರಿಗೆ ಇರುವ ಭೇದವನ್ನು ಅದನ್ನು ನೋಡಿದ್ದೀವಿ. ತ್ರೈವಿದ್ಯ ಅವರು ಹೇಗೆ ಭಗವಂತನನ್ನು ಸೇವೆ ಮಾಡುವಾಗ ಆ ವೇದಗಳಲ್ಲಿ ತ್ರೈವಿದ್ಯ ತ್ರಿ ಅಂದರೆ ತ್ರಯ ಅಂತ ಕರೆಯಲ್ಪಡುವಂತಹದ್ದು ಮೂರು ವೇದಗಳು ಸೂಕ್ತ ಸಾಮಗಳು ಅವುಗಳಲ್ಲಿ ಮೇಲ್ನೋಟಕ ಕಾಳುವ ಅರ್ಥವನ್ನು ನೋಡಿ ಅನ್ಯದೇವತಾರಾಧನೆ, ಯಾಕಂದ್ರೆ ಅಗ್ನಿ ಸೂಕ್ತ ವರ್ಣ ಸೂಕ್ತ ಇತ್ಯಾದಿ ಬೇರೆ ಬೇರೆ ದೇವತೆಗಳು ಸೂಕ್ತಗಳಿವೆ. ಅಂದ್ರೆ ಆಯಾ ದೇವತೆಗಳನ್ನೇ ಪೂಜೆ ಮಾಡ್ತಾ ಇದ್ದರೆ ಅವರು ಆಯಾ ದೇವತೆಗಳನ್ನೇ ಹೋಗಿ ಸೇರ್ತಾರಷ್ಟೇ, ಮೋಕ್ಷಕ್ಕೆ ಅದು ದಾರಿ ಆಗೋದಿಲ್ಲ ಅಂತ ಹೇಳಿ ಅದನ್ನು ನೋಡ್ತಾ ಅಲ್ಲಿ ಅನನ್ಯ ಚಿಂತೆಯಂತೋ ಮಾಮೇಧನಾ ಪರಿಪಾಸ್ವೇ ತೇಷಾಂ ನಿತ್ಯಾಭಿಕ್ತ ನಾಮ ಯೋಕ್ಷ ಮಹಾಮ್ಯಂ ಅಂತ ಅದು ನೋಡಿದಾಗ ಸರ್ವಂ ಪರಿತ್ಯಜ್ಯ ಮನೋಗತಂ ಯತ್ ವಿನಾ ದೇವಂ ಕೇವಲ ಶುದ್ಧಂ ಆದ್ಯಂ ಯೇ ಚಿಂತೆಯಂತಿ ಇಹ ತಮೇವ ಧೀರಾಹ ಅನನ್ಯಾಸ್ತೆ ದೇವಂ ಏವ ಆವಿಶಂತಿ ಅಂತೇಳಿ ಆಚಾರ್ಯರು ಕೋಟ್ ಮಾಡಿದ ವಿಚಾರ ಅದನ್ನು ನೋಡಿದ್ದೀವಿ. ಇದು ಗೌತಮ ಕಿಲದಲ್ಲಿ ಧ್ಯಾನವನ್ನು ಹೇಳುವಾಗ ಹೇಳುವಂತಹದ್ದು ಗೌತಮ ಕಿಲ ಅರ್ಥಧಾರಿ ಗೌತಮ ಕಿಲೇಶು ಅಂತೇಳಿ ಅನನ್ಯರು ಅಂದರೆ ಭಗವಂತನನ್ನು ಬಿಟ್ಟು ಬೇರೆ ಯಾವುದು ಬೇಡ ಅಂತೇಳಿ ಅದಕ್ಕೆ ದೇವಂ ವಿನ ಮನೋಗತಂ ಯದ್ ತತ್ ಸರ್ವಂ ಪರಿತ್ಯಜ್ಯ ದೇವಮೇವ ಕೇವಲ ಶುದ್ಧಂ ಆದ್ಯಂ ಯೇ ಚಿಂತೆಯಂತಿ ತೇ ಧೀರಾಹ ತಂ ದೇವಮೇವ ಆವಿಶಂತಿ ಅಂತೇಳಿ. ಯಾರಾದರೆ ಭಗವಂತನನ್ನು ಬಿಟ್ಟು ಬೇರೆ ಎಲ್ಲದರಲ್ಲಿ ಯಾವ್ದಾವುದೋ ಮನೋಕಾಮನೆಗಳು ಭಗವಂತ ಮನಸ್ಸಿನಲ್ಲಿ ಆ ಕಾಮನೆ ಇಟ್ಕೋಬೇಕು, ಭಗವಂತನ ಬಿಟ್ಟು ಮಿಕ್ಕ ಎಲ್ಲ ಕಾಮನೆಗಳನ್ನು ಬಿಟ್ಟು ಬಿಟ್ಟು ಯಾರು ಭಗವಂತನ ಚಿಂತೆಯನ್ನೇ ಮಾಡ್ತಾರೋ ಅವರನ್ನು ಅನನ್ಯಾಹ ಅಂತ ಕರೀತಾರೆ. ಅಂದ್ರೆ ಬೇರೆ ಯಾರು ಇಲ್ಲ, ಭಗವಂತ ಒಬ್ಬನೇ ಅಂತ ಹೇಳಿ ಅಂತ ಅವರು ಭಗವಂತನನ್ನೇ ಪ್ರವೇಶ ಮಾಡ್ತಾರೆ ಅಂತ ಹೇಳಿ ಕಾಮಂ ಕಾಲಿನ ಮಸ ಏಕಾಂತಿತ್ವ ಅಥವಾ ಏಕಾಂತ ಭಕ್ತರು ಅವರು ಇವೆಂಚುವಲ್ ಆಗಿ ಭಗವಂತನನ್ನು ಒಳಗೆ ಕಾಣದವರಾಗಿ ಅತ್ಯಂತ ಜ್ಞಾನಿಗಳಾದವರು ಪ್ರಭೆಯಿಂದ ದರ್ಶನೀಯವಾದಂತಹ ನೋಡತಕ್ಕಂತಹ ರೂಪ ಇರುವ ಭಗವಂತನ ದರ್ಶನ ಮಾಡಿಕೊಂಡು ಅಪರೋಕ್ಷ ಜ್ಞಾನವನ್ನು ಪಡೆದು ಅದರ ಮೂಲಕವಾಗಿ ಬಹು ಸಮಯದಿಂದ ಏಕಾಂತ ಭಕ್ತರಾಗಿರುವುದರಿಂದ ಮೋಕ್ಷವನ್ನು ಪಡಿತಾರೆ ಅಂತೇಳಿ ಅನಿತ್ಯಾಭಿಯುಕ್ತಾನಾಂ ಅನ್ನುವ ಶಬ್ದ ನಿತ್ಯಂ ಅಭಿತಃ ಸರ್ವತಃ ಯುಕ್ತಾನಾಂ ಯಾವಾಗಲೂ ಭಗವಂತನನ್ನು ಶರೀರ ಇಂದ್ರಿಯ ಮನಸ್ಸುಗಳಿಂದ ಭಗವಂತನನ್ನೇ ಆರಾಧನೆ ಮಾಡುವವರು ಅಂತ ಅದನ್ನು ನೋಡಿದ್ವಿ. ಅದಾದ ಮೇಲೆ ಏಪಿ ಅನ್ಯ ದೇವತಾ ಭಕ್ತಃ ಯದಂತೆ ಶ್ರದ್ಧೆಯಾನ್ವಿತಃ ತೇಪಿ ಮಾಮೇವ ಕೌಂತೆಯ ಯದಂತಿ ಅವಿಧಿಪೂರ್ವಕ ಅನ್ನೋದು ಅದನ್ನು ನೋಡಿದ್ದೀವಿ. ಅವಿಧಿಪೂರ್ವಕ ಅಂತೇಳಿ ವಿಧಿಪೂರ್ವಕ ಅವಿಧಿಪೂರ್ವಕ ಏನು ಅವಿಧಿಪೂರ್ವಕ ಅಂತ ಹೇಳಿದ್ರೆ ಶಾಸ್ತ್ರಗಳಲ್ಲಿ ಹೇಳಿದ ರೀತಿ ಅಲ್ಲದೆ ಬೇರೆ ರೀತಿಯಲ್ಲಿ, ಅಂದ್ರೆ ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ದಾರೆ ಭಗವಂತನನ್ನೇ ನಾರಾಯಣನೇ ಸರ್ವೋತ್ತಮ ಅಂತ ಮಾಡಬೇಕಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹಾಗೆ ಹೇಳದೆ ಹಾಗೆ ಮಾಡದೆ ಅನನ್ಯ ದೇವತಾಯಾಗಾತ್ ಭಕ್ತಿ ಉದ್ರೇಕಾತ್ ಅಕಾಮನಾತ್ ಸದಾ ಯೋಗಾತ್ ವೈಶಿಷ್ಟ್ಯಂತೆ ಅವರು ವೈಶಿಷ್ಟ್ಯಂ ತ್ರೈವಿದ್ಯಾತ್ ವೈಷ್ಣವಾದಪಿ ಸ್ಯಾತಿ ಭಾಗವತಪಿ ಅಂತೇಳಿ ತ್ರೈವಿದ್ಯರಿಗೆ ವೈಷ್ಣವರಿಗೆ ಭಕ್ತರಿಗೆ ಇರುವ ಭೇದವನ್ನು ಆಗ್ನೇಯ ಪುರಾಣದಲ್ಲಿ ತೋರಿಸಿಕೊಡ್ತಾ ಆ ತ್ರೈವಿದ್ಯರು ಅವರೇನು ಮಾಡ್ತಾರೆ ಅದರಲ್ಲಿ ಎರಡು ತರಹ ಅವರು ಅನ್ಯ ದೇವತೆಗಳನ್ನು ಮಾತ್ರ ಉಪಾಸನೆ ಮಾಡಿ ಹಾಗೆ ಹೋಗುವವರು, ಇಲ್ಲ ಅನ್ಯ ದೇವತೆಗಳನ್ನು ಉಪಾಸನೆ ಮಾಡಿ ಕೊನೆಗೆ ಶ್ರೀಕೃಷ್ಣ ಅರ್ಪಣ ಅಂತ ಸಮರ್ಪಣೆ ಮಾಡ್ತಾರೆ ಆದರೆ ಉಪಾಸನೆ ಮಾಡುವಾಗ ಅವರೇ ಸರ್ವೋತ್ತಮರು ಅಂತ ಅವರನ್ನು ಮಾಡ್ತಾರೆ. ಆ ವಿಧವಾಗಿ ಮಾಡಿದರೆ ಭಗವಂತನನ್ನು ಸೇರುವುದಿಲ್ಲ ಅಂತ ಹೇಳಿ ಅದನ್ನು ನೋಡಿ 24ನೇ ಶ್ಲೋಕ ಆಮ್ನಿ ಸರ್ವಯಜ್ಞಾನ ಭುಕ್ತಾ ಚ ಪ್ರಭುರೇವತ ನತು ಮಾಂ ಅಭಿಜಾನಂತಿ ತತ್ವೇನ ಅತಃ ಶ್ಯವಂತಿತೆ ಅಂತ ಹೇಳಿ. ಕಾರಣ ಯಾಕೆ ಆಯ್ತಪ್ಪ, ಏನೋ ಅನ್ಯ ದೇವತೆಗಳಿಗೆ ಉಪಾಸನೆ ಮಾಡ್ತಾರೆ, ಕೊನೆಗೆ ಶ್ರೀಕೃಷ್ಣ ಅರ್ಪಣೆ ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇರಲ್ಲವ, ಅವರಿಗೆ ಯಾಕೆ ಸ್ಥಿತಿ ಬರುತ್ತೆ? ಅಂದ್ರೆ ಸ್ವರ್ಗದಿಂದ ಮತ್ತು ಚ್ಯುತರಾಗಿ ಭೂಮಿಗೆ ಬಂದು ಇರೋದು ಯಾಕೆ? ವೈ ಸ್ವರ್ಗದಲ್ಲೇ ಇರ್ಬೋದು, ಇಲ್ಲ ಅವರು ಮೋಕ್ಷ ಸ್ವರ್ಗ ಬೇಕು ಹೋಗಿ ಅಲ್ಲಿಂದ ಮೋಕ್ಷಕ್ಕೆ ಹೋಗಬಹುದು, ಯಾಕಂದ್ರೆ ಭಗವಂತನಿಗೆ ಹೋಗಿ ಸೇರ್ತಾ ಇದೆ ಎಲ್ಲರೂ. ಆಕಾಶಾತ್ಮ ಸಾಗರಂ ಅಂತ ಹೇಳಿದಂತೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗತಿ ಅನ್ಯ ದೇವತೆಗಳ ಉಪಾಸನೆ ಮಾಡಿದರೂ ಆ ಅನ್ಯ ದೇವತೆಗಳ ಮೂಲಕವಾಗಿ ಅದು ಭಗವಂತನಿಗೆ ಹೋಗಿ ಸೇರುವಾಗ ಭಗವಂತ ಅವರಿಗೂ ಮೋಕ್ಷವನ್ನು ಕೊಡಬಹುದಲ್ಲವಾ, ಅವರು ಯಾಕೆ ಚ್ಯುತರಾಗಬೇಕು ಅಂತ ಹೇಳಿದ ಕಾರಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಹಂ ಹಿ ಸರ್ವಯಜ್ಞಾನ ಭುಕ್ತಾದ ನಿಜ, ನಾನೇ ಎಲ್ಲ ಯಜ್ಞಗಳಿಗೆ ಭುಕ್ತನೂ ಆಗಿದ್ದೀನಿ, ಪ್ರಭುವೂ ಆಗಿದ್ದೀನಿ, ನಾನೇ ಅದರ ಎಲ್ಲವನ್ನು ನನಗೆ ಬಂದು ಸೇರುತ್ತೆ ನಿಜ. ಆದರೆ ನತು ಮಾಂ ಅವಿಧಾನಂತಿ ತತ್ವೇನ ಅತಃ ಚ್ಯವಂತಿದೆ, ತತ್ವತಃ ಅಂದ್ರೆ ಸರಿಯಾದ ಜ್ಞಾನ ಅವರಿಗಿಲ್ಲ. ನತು ಮಾಂ ಅವಿಧಾನಂತಿ, ನನ್ನನ್ನು ಸರಿಯಾಗಿ ತಿಳಿತಾ ಇಲ್ಲ. ನನ್ನನ್ನು ತಿಳಿದೇ ಇರುವಾಗ ನನ್ನನ್ನು ಬಂದು ಮೋಕ್ಷ, ನಿತ್ಯ ಮೋಕ್ಷ ಸಾಧ್ಯವಾಗ, ನಿತ್ಯ ಮೋಕ್ಷ ಅಂದ್ರೆ ಏನು, ನಿತ್ಯ ಪರಮಾತ್ಮನ ಸನ್ನಿಧಾನದಲ್ಲಿ ನೆಲೆಸಿರುವುದು. ಯಾರು ಪರಮಾತ್ಮನ ಸರಿಯಾಗಿ ತಿಳಿದಾರೋ ಅಂತವರಿಗೆ ಮಾತ್ರ ಮೋಕ್ಷ, ಅವರು ಸರಿಯಾಗಿ ತಿಳಿತಾ ಇಲ್ಲ. ನಟು ಮಾಂ ಅಭಿಧಾನಂತಿ ಅವಿತಃ ಮಾಂ ನ ಜಾನಂತಿ, ನನ್ನನ್ನು ಸರಿಯಾಗಿ ಅವರು ತಿಳಿತಾ ಇಲ್ಲ. ತತ್ವೇನ ಸರಿಯಾದ ರೀತಿಯಲ್ಲಿ, ತಾತ್ವಿಕ ರೀತಿಯಲ್ಲಿ ತಿಳಿತಾ ಇಲ್ಲ. ಆದ್ದರಿಂದ ಪುನಃ ಪುನಃ ಸ್ವರ್ಗದಿಂದ ಅತಃ ಆ ಕಾರಣದಿಂದ ಕ್ಷವಂತಿ ಚ್ಯುತರಾಗಿ ಭೂಮಿಗೆ ಮರಳಿ ಬರ್ತಾ ಇದ್ದಾರೆ ಅಂತ ಹೇಳಿ ಭಾಷೆಯಲ್ಲಿ ಕಾರಣ ಮಹ ಅವಿಧಿ ಪೂರ್ವಕತ್ವೇ ಅಹಂ ಹೀತಿ ಅಂಥೇಳಿ ತ್ರೈವಿದ್ಯರು ಮಾಡಿದ ಯಜ್ಞಾದಿಗಳನ್ನು ಸ್ವೀಕಾರ ಮಾಡುವವನು ಭಗವಂತನೇ ಆದರೂ ಕೂಡ ಅದು ವಿಧಿಪೂರ್ವಕವಾಗಿ ಇಲ್ಲ, ಆ ಕಾರಣದಿಂದ ಹಾಗಾಗತ್ತೆ ಅನ್ನುವುದನ್ನು ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟ ಮಾಡಿ ಹೇಳ್ತಾ ಇದ್ದಾನೆ. ಸರಿ, ಹಾಗೆಲ್ಲ ಮಾಡುವವರಿಗೆ ಏನಾಗತ್ತೆ? ಬೇರೆ ದೇವತೆಗಳು ಉಪಾಸನೆ ಮಾಡ್ತಾರೆ ಅವ್ರು ಒಳ್ಳೆ ಅಂದ್ರೆ ಅಗ್ನಿ ಯಾರನ್ನೋ ಕ್ಷುದ್ರ ದೇವತೆಗಳನ್ನು ಮಾಡ್ತಾ ಇಲ್ಲ, ಅಗ್ನಿಯನ್ನು ಮಾಡ್ತಾರೆ, ರುದ್ರನನ್ನು ಮಾಡ್ತಾರೆ, ಇಂದ್ರನನ್ನು ಮಾಡ್ತಾರೆ, ಹೀಗೆ ಒಳ್ಳೆ ದೇವತೆಗಳನ್ನೇ ಮಾಡ್ತಾರೆ. ಮತ್ತೆ ಅವರಿಗೆ ಗತಿ ಏನಾಗತ್ತೆ ಅಂತ ಹೇಳಿದ್ರೆ ಅದಕ್ಕೆ 25ನೇ ಶ್ಲೋಕದಲ್ಲಿ ಅದಕ್ಕೆ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತ ಭೂತಾನ್ ಯಾಂತಿ ಭೂತೇಜ್ಯ ಯಾಂತಿ ಮದ್ಯಾದಿನೋಪಿ ಮಾಂ ಅಂತ ಹೇಳಿ, ಅಂದ್ರೆ ಯಾರು ಅನ್ಯ ದೇವತೆಗಳನ್ನು ಆರಾಧನೆ ಮಾಡ್ತಾರೋ ಅವರು ಆಯಾ ದೇವತೆಗಳನ್ನು, ರುದ್ರದೇವರ ಆರಾಧನೆ ಮಾಡಿ ಜೀವನ ಯಾವ ಜೀವ ಪರಮಾತ್ಮನನ್ನು ವಿಷ್ಣುವನ್ನು ಮಾಡದೆ ಕೇವಲ ರುದ್ರನನ್ನೇ ಉಪಾಸನೆ ಮಾಡಿದ್ರೆ ಅವರು ರುದ್ರದೇವರ ಹತ್ರ ಹೋಗಿ ಸೇರ್ತಾರೆ, ಇಂದ್ರನನ್ನು ಮಾಡಿದ್ರೆ ಇಂದ್ರ ದೇವರು. ಸೊ ಆಯಾ ದೇವತೆಗಳನ್ನು ಯಾವ ದೇವತೆಗಳನ್ನು ಆರಾಧನೆ ಮಾಡ್ತಾರೋ ಆಯಾ ದೇವತೆಗಳನ್ನು ಹೋಗಿ ಸೇರ್ತಾರೆ. ಪಿತೃಗಳನ್ನು ಆರಾಧನೆ ಮಾಡುವವರು ಅವರು ಪಿತೃಗಳನ್ನು ಹೋಗಿ ಸೇರ್ತಾರೆ. ಹಾಗ ಅದ್ರಲ್ಲಿ ನಾವು ಪಿತೃಕಾರ್ಯಗಳೆಲ್ಲ ಮಾಡ್ತೀವಲ್ವಾ, ಅಂದ್ರೆ ನಾವು ಪಿತೃಗಳನ್ನೇ ಹೋಗಿ ಸೇರ್ತೀವಾ ಅಂತ ಸಂಶಯ ಪಡಬಹುದು. ಹಾಗಲ್ಲ, ಪಿತೃಗಳನ್ನು ಆರಾಧಿಸುವವರಂದ್ರೆ ಪಿತೃಗಳನ್ನು ಮಾತ್ರ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಆ ಅವರ ಅಂತರ್ಗತನಾದ ಪರಮಾತ್ಮನನ್ನು ಸ್ಮರಣೆ ಮಾಡದೆ ಕೇವಲ ಪಿತೃಗಳನ್ನೇ ಮಾಡಿದರೆ ಅವರು ಪಿತೃಗಳನ್ನು ಹೋಗಿ ಸೇರ್ತಾರೆ. ಅಂದ್ರೆ ಒಟ್ಟಾರೆ ಅವರು ಪಿತೃವ್ರತರು ಅಂತ ಹೇಳಿದರೆ ಪಿತೃದೇವತೆಗಳನ್ನು ನಮ್ಮ ಪಿತೃಗಳು ಯಾರಿರ್ತಾರೋ ಪೂರ್ವಜರು, ಅವರು ಅವರ ಅಂತರ್ಗತರಾಗಿರುವಂತಹ ಅವರನ್ನು ನಿಯಮನ ಮಾಡುವಂತಹ ಪಿತೃದೇವತೆಗಳಿರ್ತಾರೆ. ಸೊ ಈ ನಾವು ನಮ್ಮ ಪಿತೃಗಳಿಗೆ ಮಾಡುವಾಗ ಪೂಜೆ, ನಿಜವಾಗಿ ಪೂಜೆ ಮಾಡ್ತಾ ಇರುವುದು ನಾವು ಆ ಅವರ ಅಂತರ್ಗತವಾಗಿರುವಂತಹ ಪಿತೃ ದೇವತೆಗಳಿಗೆ, ಅವರಿಗೆ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನಿಗೆ. ಕೊನೆಯಾಗಿ ಪರಮಾತ್ಮನ ರೂಪಗಳನ್ನೇ ನಾವು ಚಿಂತನೆ ಮಾಡಬೇಕು ಅನ್ನೋದು. ಅದಕ್ಕೆ ನಾವು ಪಿತೃ ಪಿತಾಮಹ ಪ್ರಪಿತಾಮಹ ಹೇಳುವಾಗ ನಾವು ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅವರ ಅಂತರ್ಗತ ರೂಪಗಳನ್ನು ಹೇಳುವಾಗ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳನ್ನು ನಾವು ಕೊನೆಯಾಗಿ ಸ್ಮರಣೆ ಮಾಡ್ತೀವಿ. ಆ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳನ್ನು ಸ್ಮರಣೆ ಮಾಡದೆ, ಅವರ ಚಿಂತನೆ ಮಾಡದೆ ಕೇವಲ ಪಿತೃದೇವತೆಗಳ ಉಪಾಸನೆಯನ್ನು ಮಾಡಿದರೆ ಅವರು ಪಿತೃಲೋಕಕ್ಕೆ ಪಿತೃಗಳನ್ನೇ ಹೋಗಿ ಸೇರ್ತಾರೆ. ಮತ್ತು ಅಂದ್ರೆ ಅವರು ಕೂಡ ಒಳ್ಳೆ ಒಂದು ಫಲ ಸಿಗಬಹುದು, ಒಂದು ಸುಖಗಳು ಸಿಗಬಹುದು, ಆದ್ರೆ ಮತ್ತು ಮರಳಿ ಭೂಮಿಗೆ ಬರ್ತಾರೆ. ಅದೇ ವಿಧವಾಗಿ ಭೂತಾನಿಯ ಅಂತ ಭೂತೀಜ್ಯ ಯಕ್ಷ ರಾಕ್ಷಸಾದಿಗಳನ್ನು ಆರಾಧನೆ ಮಾಡುವವರು, ಭೂತಾದಿಗಳು ಅಂದ್ರೆ ಬೇರೆ 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 ಕ್ಷುದ್ರ ದೇವತೆಗಳನ್ನು, ಅವರ ಮಾರಿಯಮ್ಮ ಯಾವ ಇಂತಹ ಅವರನ್ನು ಯಾರನ್ನು ಉಪಾಸನೆ ಮಾಡುವವರು, ಅವರು ಅವರ ಲೋಕಕ್ಕೆ ಅವರನ್ನೇ ಹೋಗಿ ಸೇರ್ತಾರೆ, ಅವರನ್ನು ಹೊಂದುತ್ತಾರೆ. ಅವ್ರಿಗೆ ಏನ್ ಸಿಗಬೇಕು ಆ ಫಲ ಸಿಗತ್ತೆ, ಲೌಕಿಕವಾದ ಫಲ ಸಿಗಬಹುದು, ಇಲ್ಲ ಅವರ ಲೋಕಕ್ಕೆ ಹೋಗಬಹುದು, ಕೆಲವು ಕಾಲ ಅವರ ಲೋಕದಲ್ಲಿದ್ದು ಮತ್ತೆ ತಿರುಗಿ ಬರಬಹುದು. ಒಟ್ಟಾರೆ ಅವರಿಗೂ ಕೂಡ ಮೋಕ್ಷದ ಪ್ರಸಕ್ತಿ ಇಲ್ಲ. ಸೊ ಆ ವಿಧವಾಗಿ ಯಕ್ಷರಾಕ್ಷಸಾದಿಗಳು, ಕ್ಷುದ್ರ ದೇವತೆಗಳು, ಭೂತಗಳನ್ನು ಅವುಗಳನ್ನು ಪೂಜೆ ಮಾಡುವವರು ಅವರನ್ನೇ ಹೋಗಿ ಸೇರ್ತಾರೆ. ಅದೇ ವಿಧವಾಗಿ ಯಾಂತಿ ಮತ್ ಯಾಜಿನೋಪಿ ಮಾಂ, ಶ್ರೀಮನ್ನಾರಾಯಣನ್ನು ಯಾರು ಸೇವೆ ಮಾಡ್ತಾರೋ ಆರಾಧನೆ ಮಾಡ್ತಾರೋ ಅವರು ಆ ಪರಮಾತ್ಮನನ್ನೇ ಹೋಗಿ ಸೇರ್ತಾರೆ. ಮೋಕ್ಷ ಗಾನಗಳಾಗ್ತಾರೆ, ಮೋಕ್ಷಕ್ಕೆ ಹೋಗುವ ಒಂದು ಪ್ರಸಕ್ತಿ ಬರುತ್ತೆ, ಮೋಕ್ಷಕ್ಕೆ ಹೋಗುವ ಅವಕಾಶ ಸಿಗತ್ತೆ. ಆ ಮಾರ್ಗವನ್ನು ಅವರು ಅನುಸರಿಸುವ ಅವಕಾಶವನ್ನು ಪರಮಾತ್ಮ ಒದಗಿಸಿ ಕೊಡ್ತಾನೆ. ಆ ಪರಮಾತ್ಮನ ಉಪಾಸನೆ ಮಾಡುವ ಅವಕಾಶವನ್ನು ಕೊಟ್ಟು, ಆ ಇಚ್ಛೆಯನ್ನು ಕೊಟ್ಟು, ಆ ವಿಧವಾಗಿ ಮಾಡಿಸುವಂತಹ ಗುರುಗಳನ್ನು ಕೊಟ್ಟು, ಆ ವಿಧವಾಗಿ ಮಾಡಿಸುವ ಮಾರ್ಗದಲ್ಲಿ ಇಟ್ಟು ಅವರನ್ನು ಕೊನೆಯಾಗಿ ಮೋಕ್ಷಕ್ಕೆ ಕರ್ಕೊಂಡು ಹೋಗುವ ಅನುಗ್ರಹವನ್ನು ಪರಮಾತ್ಮ ಮಾಡುತ್ತಾನೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಫಲಂ ದ್ವಿಚ್ಯಾಹ ಯಾಂತಿ ಇತಿ, ಯಾಂತಿ ಯಾಂತಿ ಅಂದ್ರೆ ಅಲ್ಲಲ್ಲಿ ಅವರವರ ಆಯಾ ಲೋಕಗಳಿಗೆ ಹೋಗ್ತಾರೆ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ ಈ 25ನೇ ಶ್ಲೋಕದಲ್ಲಿ. ನಮಗೆ ಬರುವ ಎಲ್ಲ ಸಂಶಯಗಳಿಗೆ ಸಮಾಧಾನವನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ತ್ರೈವಿದ್ಯರಿಗೆ ಅನನ್ಯವಾಗಿ ಭಗವಂತನ ಧ್ಯಾನ ಮಾಡುವಂತ ಅವರಿಗೆ ಸಿಗುವ ಫಲದ ವ್ಯತ್ಯಾಸ ಅದನ್ನು ಪ್ರತ್ಯೇಕ ಮಾಡಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾನೆ ಪರಮಾತ್ಮ ಈ 25ನೇ ಶ್ಲೋಕದಲ್ಲಿ. ಅದಾದ ಮೇಲೆ 26ನೇ ಶ್ಲೋಕದಲ್ಲಿ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಇದು ಬಹಳ ಪ್ರಸಿದ್ಧವಾಗಿರುವಂತಹ ಶ್ಲೋಕ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿಪಕೃತಂ ಅಶ್ನಾಮಿ ಪ್ರಿಯತಾತ್ಮನ ಅಂತ ಹೇಳಿ ಪ್ರಯತಾತ್ಮನ ಎರಡು ಪಾಠಗಳಲ್ಲಿ ಪ್ರಿಯತಾತ್ಮನ ಪ್ರಯತಾತ್ಮನ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿಪಕೃತಂ ಅಶ್ನಾಮಿ ಪ್ರಿಯತಾತ್ಮನ ಇಲ್ಲ ಅಶ್ನಾಮಿ ಪ್ರಯತಾತ್ಮನ ಅಂಥೇಳಿ ಇಲ್ಲಿ ನಮಗೆ ಕೆಲವೊಂದು ಕಡೆ ಯಾವ ದೃಷ್ಟಿಯನ್ನು ಹೇಳಿದ್ರು ಪರಮಾತ್ಮ ಕೃಷ್ಣನಿಗೆ ಏನು ಆಹಾರ ಅಂದ್ರೆ ಪತ್ರ ಪುಷ್ಪ ಫಲ. ಅಲ್ಲೇ ಹೇಳಿದ ಕೃಷ್ಣ ಹೇಳ್ದನ ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರ ಅಂದ್ರೆ ಎಲೆ, ಪುಷ್ಪ ಅಂದ್ರೆ ಹೂವು, ಫಲ ಅಂದ್ರೆ ಹಣ್ಣು, ತೋಯ ಅಂದ್ರೆ ನೀರು. ಇವು ಭಗವಂತನ ಆಹಾರಗಳು, ಇವೇ ಭಗವಂತ ಸ್ವೀಕಾರ ಮಾಡಿದೆ. ಆದ್ರೆ ಇಲ್ಲಿ ಶ್ಲೋಕದ ಅಂತರಾರ್ಥ ಏನು ಅಂತೇಳಿ ಭಕ್ತಿಯುಪಹೃತಂ ಅಲ್ಲಿ ಭಕ್ತಿಯಿಂದ ಕೊಟ್ಟಿದ್ದು ಇವು ಕೊಟ್ಟರು ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಾನೆ ಕೃಷ್ಣ. ಪರಮಾತ್ಮನಿಗೆ ಯಾವ ಆಹಾರವೂ ಬೇಕಾಗಿಲ್ಲ. ಅವನು ನಾವು ದ್ವಾ ಸುಪರ್ಣ ಸೈಜ ಸಖಾಯ ಸಮಾನ್ಮುಕ್ಷಂ ಪರಿಶಸ್ತಾದೆ ಅಂತ ಹೇಳುವಾಗ ಅಲ್ಲಿ ಹೇಳ್ತೇವೆ ಏನಂತ ಹೇಳಿದರೆ ಸದಾ ಅಲ್ಲಿ ಕೃಷ್ಣ ಪರಮಾತ್ಮ ದೇವರು ಅದೇ ವಿಧವಾಗಿ ಜೀವ ಒಂದೇ ವೃಕ್ಷ ಅಂತ ಇರುವ ಈ ದೇಹವನ್ನು ಆಶ್ರಯಿಸಿಕೊಂಡು ಇರ್ತಾರೆ. ಆದರೆ ಪರಮಾತ್ಮ ಏನು ತಿನ್ನೋದಿಲ್ಲ. ಅನಶ್ನನ್ ಅಪಿ ಅಭಿಚಾಕಶೀತಿ, ಏನು ತಿನ್ನದೇ ಇದ್ರು ಕೂಡ ಪರಮಾತ್ಮ ಪುಷ್ಟಿಯಾಗಿ ಇರ್ತಾನೆ. ಆದರೆ ಜೀವ ಎಲ್ಲವನ್ನು ಸ್ವಾದು ರುಚಿ ರುಚಿಯಾಗಿರೋದನ್ನು ತಿಂತಾನೆ, ಸ್ವಾದತ್ತಿ. ಆದರೂ ಕೂಡ ಅವನು ಬಹಳ ಸಂಸಾರ ದುಃಖ ಸುಖ ದುಃಖಗಳ ಮಿಶ್ರವನ್ನು ಅನುಭವಿಸ್ತಾ ಇರ್ತಾನೆ. ಸೊ ಆ ವಿಧವಾಗಿ ಅಲ್ಲಿ ಹೇಳಿದಂತೆ ಪರಮಾತ್ಮನಿಗೆ ಏನು ಬೇಕಾಗಿಲ್ಲ, ಅವನು ಏನು ತಿನ್ನೋದಿಲ್ಲ. ಅದು ಸ್ವೀಕಾರ ಮಾಡ್ತಾನೆ, ಭಕ್ತರು ಕೊಟ್ಟಾಗ ಅದನ್ನು ತಾನು ಸ್ವೀಕಾರ ಮಾಡ್ತಾನೆ ಅನ್ನೋದೇ ಈ ಶ್ಲೋಕದ ಉದ್ದೇಶವಾಗಿದೆ. ಸೊ ಅನಿಷಿದ್ಧವಾದಂತ ಅದು ಕೂಡ ಪತ್ರ ಪುಷ್ಪ ಫಲ ತೆಗೆದುಕೊಟ್ಟಿದೆ. ಯಾವ ಪತ್ರವಾದರೂ ಕೊಡಬಹುದು, ಯಾವ ಹೂವಾದರೂ ಕೊಡಬಹುದು, ಯಾವ ಹಣ್ಣಾದರೂ ಕೊಡಬಹುದು ಅಂತ ಅರ್ಥ ಅಲ್ಲ. ನಿಷಿದ್ಧವಾಗದೇ ಇರುವಂತಹ ಅನಿಷಿದ್ಧವಾದಂತಹ ಅಂದ್ರೆ ಯಾವ್ದು ಆಕ್ಸೆಪ್ಟಬಲ್ ಇದೋ ಅಂತಹ ಪತ್ರ ಪುಷ್ಪ ಫಲಗಳನ್ನೇ ಕೊಡಬೇಕು. ಅವುಗಳನ್ನು ಕೊಟ್ಟಾಗ ಭಕ್ತಿಯಿಂದ ಯಾರು ಭಗವಂತನಿಗೆ ಅರ್ಪಣ ಮಾಡ್ತಾರೋ, ವಿಷಯ ಸುಖದಲ್ಲಿ ವಿರಕ್ತಿ ತುಂಬಿದಂತಹ ಮನಸ್ಸಿರುವಂತಹ ಆ ಭಕ್ತನು ಭಕ್ತಿಯಿಂದ ಅಹಂ ಭಕ್ತಿ ಉಪಹೃತಂ ಭಕ್ತಿಯಿಂದ ಕೊಟ್ಟಿದ್ದನ್ನು ಅಹಂ ಅಶ್ನಾಮಿ ನಾನು ಸ್ವೀಕಾರ ಮಾಡ್ತೀನಿ, ಮುಂಚಿನಿ ಅಂದ್ರೆ ಸ್ವೀಕಾರ ಮಾಡ್ತೀನಿ ಅಂತೇಳಿ. ಭಕ್ತಿ ಮುಖ್ಯ ಅಲ್ಲಿ, ಅವನೇನು ಕೊಡ್ತಾನೆ ಅನ್ನೋದು ಮುಖ್ಯ ಅಲ್ಲ ಅನ್ನೋದು ಇದರ ಉದ್ದೇಶ ಅಷ್ಟೇ ಹೊರತು ಆ ಪತ್ರ ಪುಷ್ಪ ಫಲ ತೊಯವೇ ಮುಖ್ಯ ಅಂತ ಅಲ್ಲ. ಸೊ ದುರ್ಬಲೈ ತ್ವಂ ಉದಯಿತು ಅಶಕ್ಯ ಮಹತ್ವಾತ್ ಇತಿ ಆಶಂಕ್ಯ ಆಹ. ಯಾರೋ ಅವನು ಏನು ಇಲ್ಲ, ಬಹಳ ಬಡವನಾಗಿರ್ತಾನೆ, ಅವನಿಗೆ ಏನು ಇಲ್ಲ, ಶಕ್ತಿ ಇಲ್ಲ ಅಂತ ಹೇಳಿದರೆ ಅಂತ ಅವನು ಒಂದು ಪತ್ರಂ ಇತಿ ನಟು ಅವಿಹಿತ ಪತ್ರಾದಿ ಎಲೆ ಕೊಡಬಹುದಂದ್ರೆ ಯಾವುದೋ ಒಂದು ಎಲೆ ಕೊಡೋದಲ್ಲ, ವಿಹಿತವಾದ ಎಲೆಗಳನ್ನೇ ಕೊಡಬೇಕು. ವಿಧಿ ಪೂರ್ವಕವಾಗಿ ಕೊಡತಕ್ಕಂತಹ ಪತ್ರಗಳನ್ನೇ ಕೊಡಬೇಕು. ನಿಷಿದ್ಧವಾದದ್ದನ್ನು ಅವಿಹಿತವಾದದ್ದನ್ನು ಅದನ್ನು ಕೊಡಬಾರದು. ಅದರಿಂದ ಸಸ್ಯ ಅಪರಾಧಸ್ಯ ಉಕ್ತೇಹೆ ವಾರಾಹಾದವು ವರಾಹ ಪುರಾಣದಿಂದ ಭಕ್ತೇವ ಅಹಂ ತುಭ್ಯ ಇತಿ ಭಾವ. ವರಾಹ ಪುರಾಣದಲ್ಲಿ ಆ ನಿಷಿದ್ಧವಾದನ್ನು ಕೊಡಬಾರದು ಅಂತ ಹೇಳಿದ್ದಾರೆ. ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂ ಚ ಇತಿ ಭಾರತೆ. ಭಗವಂತ ಭಕ್ತರಿಗೆ ಪ್ರಿಯನಾಗಿದ್ದಾನೆ, ಸಕಲ ಲೋಕಗಳಿಂದ ನಮಸ್ಕಾರ ಮಾಡಲಿಕ್ಕೆ ಯೋಗ್ಯನಾಗಿದ್ದಾನೆ. ಏತಾವಾನೇವ ಲೋಕೇಸ್ಮಿನ್ ಪುಂಸ ಸ್ವಾರ್ಥ ಪರಸ್ಕೃತ ಏಕಾಂತ ಭಕ್ತಿರ್ ಗೋವಿಂದೇ ಯತ್ ಸರ್ವತ್ರ ಆತ್ಮದರ್ಶನಂ ಅಂತೇಳಿ ಭಗವಂತ ಏಕಾಂತ ಭಕ್ತಿಯನ್ನು ಮಾಡ್ತಾ ಪುರುಷನಾದವನು ಆ ಗೋವಿಂದನಲ್ಲಿ ಇರಬೇಕು ಅಂತೇಳಿ ಹೇಳ್ತಾ, ಸೊ ನೀನು ಮಹಾಮಹಿಮನಾಗಿರುವ ಕಾರಣದಿಂದ ತ್ವಂ ಪೂಜಯಿತು ಅಶಕ್ಯ. ಸೊ ನೀನು ಭಗವಂತ ಎಂತವನು, ನೀನು ಮಹಾಮಹಿಮೆ ಉಳ್ಳವನಪ್ಪ, ನಿನ್ನಂತಹ ಮಹಾಮಹಿಮೆ ಇರುವವನಿಗೆ ಸಾಮಾನ್ಯರಾದಂತಹ ನಾವು ಏನು ಪೂಜೆ ಮಾಡೋದು, ಏನು ನಿನಗೆ ನಿನಗೆ ತಕ್ಕಂತೆ ನಾವು ಕೊಳ್ಳಕ್ಕಾಗೋದಿಲ್ಲವಲ್ಲ, ಅಷ್ಟು ದೊಡ್ಡವ ನೀನು, ನಿನಗೆ ತಕ್ಕಂತೆ ನಮಗೆ ಕೊಳ್ಳಕ್ಕಾಗೋದಿಲ್ಲವಲ್ಲ ಅಂತ ಏನಾದರೂ ಪ್ರಶ್ನೆ ಬಂದರೆ, ಆದ್ದರಿಂದ ನಿನ್ನ ಪೂಜೆ ಮಹಾಫಲಪ್ರದವಾದರೂ ಅಶಕ್ಯವಾದ್ರಿಂದ ಸುಲಭ ಸಾಧ್ಯವಾದ ಅನ್ಯ ದೇವತಾರಾಧನೆ ಮಾಡ್ತೀವಿ. ಅನ್ಯ ದೇವತೆಗಳು ಚಿಕ್ಕ ಚಿಕ್ಕವರು, ಅವ್ರಿಗೆ ಚಿಕ್ಕ ಚಿಕ್ಕದು ಕೊಟ್ಟರೆ ಸಾಕು, ನೀನು ಬಹಳ ದೊಡ್ಡವನು, ನಿಮ್ಗೆ ಬಹಳ ದೊಡ್ಡದು ಕೊಡಬೇಕು, ಆದ್ದರಿಂದ ಆ ಶಕ್ತಿ ನನಗಿಲ್ಲ, ಆದ್ದರಿಂದ ಅನ್ಯ ದೇವತೆಗಳೇ ಹೋಗ್ತೀನಿ ಅಂತ ಯಾರಾದರೂ ಒಂದು ಹೈಪೊಥೆಟಿಕಲ್ ಆಗಿ ಒಂದು ಅಬ್ಜೆಕ್ಷನ್ ಆಕ್ಷೇಪ ತಗೊಂಡು ಬಂದರೆ ಅವರಿಗೆ ಸಮಾಧಾನ ಇಲ್ಲಿ. ಅನ್ಯ ದೇವತೆಗಳಿಗೆ ದೊಡ್ಡ ದೊಡ್ಡದಾಗ ಕೊಡಬೇಕು, ಪರಮಾತ್ಮನಿಗೆ ಚಿಕ್ಕ ಚಿಕ್ಕದು ಕೊಟ್ಟರು ಸಾಕು, ಅವನು ಮಹಾಮಹಿಮೆ ಆದ್ದರಿಂದ ಅವನ ಏದು ಭಕ್ತಿ ಒಂದನ್ನೇ ಅಪೇಕ್ಷೆ ಮಾಡ್ತಾನೆ, ಪದಾರ್ಥಗಳನ್ನು ಅಪೇಕ್ಷೆ ಮಾಡೋದಿಲ್ಲ ಅವನು ಅಂಥೇಳಿ ಅದರ ಅರ್ಥ. ಸೊ ಇಲ್ಲಿ ಪತ್ರ ಅಂದರೆ ಶಾಸ್ತ್ರ ನಿಷಿದ್ಧವಾದ ಪತ್ರಗಳು ಆಗಬಹುದೇನೋ ಅಂತ ಸಂಶಯ ಬಂದರೆ ಇಲ್ಲ, ಪತ್ರ ಸಮರ್ಪಣೆ ಅಲ್ಲಿ ಮಾಡುವಾಗ ನಿಷಿದ್ಧವಾದ ಪತ್ರಗಳನ್ನು ಸಮರ್ಪಣೆ ಮಾಡೋದು ಅಪರಾಧ ಅಂತೇಳಿ ವರಾಹ ಪುರಾಣದಲ್ಲಿ ಹೇಳಿದ್ದಾರೆ. ಪತ್ರ ಆಗಲಿ ಪುಷ್ಪ ಆಗಲಿ ಅಥವಾ ಇನ್ನೇನಾಗಲಿ ಸಮರ್ಪಿಸಲೇಬೇಕು ಅಂತ ನಿಯಮ ಇದೆ ವಾ ಅಂತ ಪ್ರಶ್ನೆ ಬಂದರೆ ಇಲ್ಲ, ಕೊಡೋದು ಮುಖ್ಯ, ಯಾವ ವಸ್ತು ಕೊಡ್ತೀವಂತ ಮುಖ್ಯವಾಗಿಲ್ಲ, ಮುಖ್ಯ ಅಲ್ಲ ಹೇಗೆ ಕೊಡ್ತೀವಿ, ಭಕ್ತಿಯಿಂದ ಕೊಡ್ತಾರಾ ಇಲ್ಲವಾ ಅನ್ನೋದೇ ಮುಖ್ಯ. ಭಕ್ತಿಯಿಂದಲೇ ಭಗವಂತ ತೃಪ್ತಿ ಹೊಂದುತ್ತಾನೆ, ವಸ್ತುಗಳಿಂದ ಅಲ್ಲ ಅನ್ನೋದು ಶ್ಲೋಕದ ಅಭಿಪ್ರಾಯ ಆಗಿದೆ. ಭಕ್ತಪ್ರಿಯನಾದ ಎಲ್ಲ ಜನರಿಂದ ವನ್ಯನಾದಂತಹ ಅಂತ ಅದೇ ಭಕ್ತಪ್ರಿಯಂ ಸಕಲ್ಲೋಕ ನಮಸ್ಕಂಸ ಅನ್ನುವ ಭಾರತ ವಚನವೂ ಅದನ್ನೇ ಹೇಳುತ್ತೆ. ಭಗವಂತನಲ್ಲಿ ಅನನ್ಯ ಭಕ್ತಿ, ಸರ್ವ ವಸ್ತುಗಳಲ್ಲಿಯೂ ಕೂಡ ಅವನೇ ನಿಯಾಮಕನಾಗಿದ್ದಾನೆ ಅನ್ನುವ ಜ್ಞಾನ, ಇವು ಮಾತ್ರ ಮನುಷ್ಯರ ಅಭೀಷ್ಟ ಸಿದ್ಧಿಗೆ ಕಾರಣವಾಗತ್ತೆ, ಪರಮಾತ್ಮನ ಅಪರೋಕ್ಷ ದರ್ಶನಕ್ಕೆ ಕಾರಣವಾಗತ್ತೆ ಅಂತ ನಾವು ಹೇಳಿದ ಕಾರಣದಿಂದ ಆ ವಾಕ್ಯಗಳ ಮೂಲಕವಾಗಿ ನಾವು ಅದನ್ನು ತಿಳ್ಕೋಬೇಕಂತೇಳಿ ಇಲ್ಲಿ ಕೆಲವು ಸುಂದರವಾದ ಕೆಲವು ಅಭಿಪ್ರಾಯಗಳನ್ನು ಅಂದ್ರೆ ಚಮತ್ಕಾರವಾಗಿ ಕೆಲವು ವಿಷಯಗಳನ್ನು ಇಲ್ಲಿ ಹೇಳ್ತಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿದರೆ ಪತ್ರವನ್ನು ಕೊಡುವುದು ಯಾವುದು, ತುಳಸಿ ಪತ್ರವನ್ನು, ಒಂದು ನಾವು ಪೂಜೆ ಮಾಡುವಾಗ ಒಂದು ತುಳಸಿ ಪತ್ರ ಹಾಕಿದ್ರು ಸಾಕು, ತುಳಸಿ ಪತ್ರವನ್ನು ಕೊಟ್ಟರು ಸಾಕು ಭಗವಂತನಿಗೆ ಅಂತ ಹೇಳಿ. ಪುಷ್ಪಂ ಅಂತ ಹೇಳಿದಾಗ ಒಂದು ವೃತ್ತ ಅಂತ, ಗಜೇಂದ್ರ ಭಗವಂತನನ್ನು ಸ್ತೋತ್ರ ಮಾಡಿದಾಗ, ಭಗವಂತ ಬಂದು ಗಜೇಂದ್ರನ ರಕ್ಷಣೆ ಮಾಡಿದಾಗ ಗಜೇಂದ್ರ ಒಂದು ಪುಷ್ಪವನ್ನು ಕೊಟ್ಟಿದ್ದಾನೆ. ಫಲಂ ಫಲಸ್ಯ, ಫಲವನ್ನು ಕೊಡುವುದಂದ್ರೆ ನಾವು ಕರ್ಮಗಳನ್ನು ಮಾಡಬೇಕು, ಕರ್ಮ ಫಲವನ್ನು ನಾವು ಭಗವಂತನಿಗೆ ಕೊಟ್ಟು ಬಿಡುವುದಂದ್ರೆ ತ್ಯಾಗ, ಫಲತ್ಯಾಗ, ನಮಗೆ ಫಲ ನಾನು ಫಲದಾಯಕನಲ್ಲ, ಪರಮಾತ್ಮನೇ ಫಲದಾಯಕ ಅಂತೇಳಿ ಫಲವನ್ನು ಬಿಟ್ಟು ಬಿಡುವುದು, ಫಲತ್ಯಾಗ ಮಾಡುವುದು ಫಲವನ್ನು ಕೊಟ್ಟಂತೆ ಆಗತ್ತೆ ಅಂತೇಳಿ. ನೀರನ್ನು ಕೊಡುವುದು ಅಂತ ಹೇಳಿದ್ರೆ ಆ ನೀರಿನ ವೃತ್ತಾಂತದಲ್ಲಿ ರಂತಿ ದೇವ ಅನ್ನುವ ದಾನಶೀಲನಾದ ಮಹಾರಾಜ, ಅವನು ರಂತಿ ದೇವರ ಕಥೆಯಲ್ಲಿ ಬಂದಂತೆ ಅವನೆಲ್ಲವನ್ನು ದಾನ ಮಾಡಿಬಿಡ್ತಾನೆ, ಕೊನೆಗೆ ನೀರಿದ್ದರೆ ಆ ನೀರನ್ನು ಕೂಡ ಕೊಟ್ಟು ಬಿಡ್ತಾನೆ, ಆ ಒಂದು ಕಥೆ ಬರುತ್ತೆ. ಸೊ ಅದರಿಂದ ನೀರಂದ್ರೆ ರಂತಿ ದೇವ ಕೊಡುವಂತಹ ನೀರಿನ ವೃತ್ತಾಂತ, ನೀರನ್ನು ಕೂಡ ದಾನ ಮಾಡುವಂತಹ ವೃತ್ತಾಂತ ನಮ್ಮ ಮನಸ್ಸಿಗೆ ನೆನಪಿಗೆ ಬರುತ್ತೆ. ಸೊ ಇವೆಲ್ಲ ಪುರಾಣ ಶಾಸ್ತ್ರಗಳಲ್ಲಿ ನಮಗೆ ಬರುವಂತಹ ಸುಂದರವಾದ ಕಥೆಗಳು, ಇವುಗಳನ್ನು ನಾವು ನೆನೆಯಬಹುದು, ಅವನ ಸ್ಮರಣೆ ಮಾಡಬಹುದು ಅಂಥೇಳಿ ಅದು ಕೂಡ ಕೆಲವು ಜನ ಚಮತ್ಕಾರವಾಗಿ ಹೇಳ್ತಾರೆ. ಹೀಗೆ ಆ ಭಗವಂತನಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡುವುದೇ ಮುಖ್ಯವಾದ ವಿಷಯ, ಅಲ್ಲಿ ಭಕ್ತಿಯೇ ಮುಖ್ಯ, ವಸ್ತುಗಳು ಮುಖ್ಯವಲ್ಲ. ಆದರೆ ವಸ್ತುಗಳನ್ನು ಕೊಡುವಾಗ ಭಕ್ತಿಯಿಂದ ಕೊಡುವವರು ನಿಷಿದ್ಧವಾದ ವಸ್ತುಗಳನ್ನು ಕೊಡದೆ ಅನಿಷಿದ್ಧವಾದ ವಸ್ತುಗಳನ್ನು ಕೊಡಬೇಕು ಅನ್ನೋದನ್ನು ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಭಗವಂತನಿಗೆ ಏನು ಮಾಡಿದರೂ ಭಗವಂತನಿಗೆ ಸಮರ್ಪಣೆ ಮಾಡಬೇಕಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಇದು ನೆಕ್ಸ್ಟ್, ಇದು ಕೂಡ ಪ್ರಸಿದ್ಧವಾಗಿರುವಂತಹ ಶ್ಲೋಕ, 27ನೇ ಶ್ಲೋಕ. ಯತ್ ಕರೋಸಿ ಯದಸ್ನಾಸಿ ಯತ್ ಜುಹೋಸಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ ಅಂತ ಹೇಳಿ, ಯತ್ ಕರೋಸಿ ಯದಸ್ನಾಸಿ ಯತ್ ಜುಹೋಸಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ ಅಂತ ಹೇಳಿ ಭಗವಂತನಿಗೆ ಅರ್ಪಣೆ ಮಾಡುವುದು ಅಂದ್ರೆ ಇಲ್ಲಿ ಹೇಳ್ತಾರೆ ಅರ್ಜುನನೇ ಅಂತ ಅರ್ಜುನನ ಸಂಬೋಧನೆ ಮಾಡಿ ಹೇಳುವಂತಹ ಮಾತು. ಯತ್ ಕರೋಸಿ, ನೀವು ಯಾವುದು ಮಾಡಿದರೆ, ಮಾಡೋದಂದ್ರೆ ಏನ್ ಕರ್ಮ ಮಾಡಿದ್ರು ದುಷ್ಕರ್ಮ ಮಾಡಿದ್ರೆ ಅದು ಮಾಡ, ವಿಹಿತ ಕರ್ಮಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ವಿಹಿತ ಕರ್ಮಗಳನ್ನೇ ಮಾಡಬೇಕು. ವಿಹಿತ ಕರ್ಮಗಳನ್ನು ಮಾಡ್ತಾ ಯಾವ ವಿಹಿತ ಕರ್ಮ ಮಾಡ್ತೀಯೋ ಆ ವಿಹಿತ ಕರ್ಮವನ್ನು ನನಗೆ ಸಮರ್ಪಣೆ ಮಾಡು. ಅಂದ್ರೆ ಏನು ಅದು ನೋಡೋಣ. ಆ ಸಮರ್ಪಣೆ ಮಾಡುವುದು, ಕರ್ಮಗಳನ್ನು ಸಮರ್ಪಣೆ ಮಾಡುವುದಂದ್ರೆ ಏನು? ಅದೇ ವಿಧವಾಗಿ ಯಾವ ವಿಹಿತವಾದ ಅನ್ನವನ್ನು ಉಣ್ಣುತ್ತೀಯೋ, ಅಂದ್ರೆ ನಿಷಿದ್ಧವಾಗದೇ ಇರಬೇಕು, ವಿಹಿತವಾಗಿರಬೇಕು, ಅಲೋಡ್, ಅಂತಹ ವಿಹಿತವಾದ ಶಾಸ್ತ್ರ ವಿರುದ್ಧವಾಗದೇ ಇರುವಂತಹ ಅನ್ನವನ್ನು ಯಾವುದನ್ನು ನೀನು ಊಟ ಮಾಡ್ತೀಯೋ ಅದನ್ನು ಅದೇ ವಿಧವಾಗಿ ಯತ್ ಜುಹೋಸಿ ದದಾಸಿ ಯತ್, ಯಾವುದನ್ನಾದ್ರೆ ನೀನು ಜುಹೋಸಿ ಹೋಮಗಳನ್ನು ಹೋಮಿಸುವಂತಹದ್ದು, ಇಲ್ಲ ದದಾಸಿ ಯಾರಿಗಾದ್ರು ಸತ್ಪಾತ್ರರಿಗೆ ದಾನ ಮಾಡುವಂತಹದ್ದು. ಸೋ ಸತ್ಪಾತ್ರರಿಗೆ ಯಾವ ರೀತಿ ದಾನ ಮಾಡ್ತೀಯೋ, ಯಾವುದನ್ನು ನೀನು ಹೋಮದಲ್ಲಿ ಹಾಕ್ತೀಯೋ, ಇಲ್ಲ ಯಾವುದನ್ನು ನೀನು ವಿಹಿತವಾದ ತಪಸ್ಸನ್ನು ಮಾಡ್ತೀಯೋ, ದದಾಸಿ ಯತ್ ತಪಸ್ಸಿ ಯಾವ ತಪಸ್ಸನ್ನು ಮಾಡ್ತೀಯೋ, ಕೌಂತೆಯ ಕುಂತಿ ಪುತ್ರನಾದ ಅರ್ಜುನನೇ ತತ್ ಅದನ್ನು ಮದರ್ಪಣಂ ಕುರುಷ್ವ ನನಗೆ ಸಮರ್ಪಣೆ ಮಾಡು. ಅಂದ್ರೆ ಏನು, ಕರ್ಮಗಳನ್ನು ಸಮರ್ಪಣೆ ಮಾಡುವುದಂದ್ರೆ ಕರ್ಮವನ್ನು ಅದೊಂದು ವಸ್ತುವಲ್ಲ, ಅದನ್ನು ಸಮರ್ಪಣೆ ಮಾಡುವುದು ಕರ್ಮ ಸಮರ್ಪಣೆ ಅಂತ ಹೇಳಿ ನಾವು ಮುಂದೆ ಬಹಳ ಸತ್ತು ನೋಡಿದ್ದೀವಿ. ಮತ್ತೊಂದ್ಸರಿ ಹೇಳ್ತೀನಿ, ಕರ್ಮ ಸಮರ್ಪಣೆ ಅಂತ ಹೇಳಿದರೆ ನಾವು ಮಾಡುವ ಸತ್ಕರ್ಮ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಮಾಡುವ ಸತ್ಕರ್ಮವನ್ನು ಕೂಡ ಇದು ಭಗವದ್ ಅರ್ಪಣ ಬುದ್ಧಿಯಿಂದ, ಇದು ಭಗವಂತನೇ ನನ್ನಿಂದ ನನ್ನ ಒಳಗೆ ನಿಂತು ಮಾಡಿ ಮಾಡಿಸುತ್ತಾ ಇದ್ದಾನೆ, ನಾನು ಸ್ವತಂತ್ರನಲ್ಲ ಅವನೇ ಸ್ವತಂತ್ರ ಅಂತೇಳಿ ಭಗವಂತನ ಸ್ವಾತಂತ್ರ್ಯ ಬುದ್ಧಿ ನಮ್ಮ ಪಾರತಂತ್ರ್ಯ ಬುದ್ಧಿ ಇರಬೇಕು. ಈ ಕರ್ಮಗಳನ್ನು ಅವನು ನನ್ನ ಒಳಗೆ ಬಿಂಬರೂಪನಾಗಿ ನಿಂತು ಮಾಡಿ ಮಾಡಿಸುತ್ತಾ ಇದ್ದಾನೆ. ಇದು ಅವನ ಪೂಜಾರೂಪಕವಾಗಿದೆ, ಇದು ಅವನ ಪೂಜೆ, ಈ ಕರ್ಮವೂ ಅವನ ಪೂಜೆಯೇ. ಯಾಕಂದ್ರೆ ನನ್ನ ಒಳಗೆ ನಿಂತ ಅವನ ರೂಪ, ಅವನ ರೂಪವನ್ನು ಹೊರಗಿರುವ ನನ್ನ ಬಿಂಬರೂಪ, ಒಳಗಿರುವ ಹೊರಗಿರುವ ರೂಪ, ಒಳಗಿರುವ ರೂಪ, ಎಲ್ಲ ರೂಪಗಳಿಗೆ ಅವನೇ ತಾನು ಪೂಜೆ ಮಾಡಿಕೊಳ್ತಾ ಇದ್ದಾನೆ. ಯಾಕಂದ್ರೆ ಆ ಪೂಜೆ ಮಾಡುವ ಸಾಮರ್ಥ್ಯವು ನನಗಿಲ್ಲ, ಎಲ್ಲ ವಿಧವಾಗಿ ತನಗೆ ತಾನೇ ಎಲ್ಲದರಲ್ಲಿ ನಿಂತು ಮಾಡಿ ಮಾಡಿಸುವನಾಗಿದ್ದಾನೆ ಅಂತ ಎಲ್ಲ ಪ್ರತಿಕರ್ಮ ಮಾಡುವಾಗಲೂ ಈ ವಿಧವಾದ ಚಿಂತನೆ ಮಾಡುವುದು ಅದೇ ಕರ್ಮ ಸಮರ್ಪಣೆ ಅಷ್ಟೇ ಹೊರತು ಅದನ್ನು ಬೇರೆಯಾಗಿ ನಾವು ಬೇರೆಯಾಗಿ ಕೊಡೋದಲ್ಲ. ನಾವು ಕೃಷ್ಣಾರ್ಪಣ ಅಂತ ನೀರು ಹಾಕಿ ಕರ್ಮವನ್ನು ಬಿಡ್ತೀವಿ, ಆದರೆ ಅದು ಸಿಂಬಾಲಿ. ನಿಜವಾಗಿ ನಮ್ಮ ಮನಸ್ಸಿನಲ್ಲಿ ಆ ಚಿಂತನೆ ಬರಬೇಕು, ಇದು ಭಗವಂತ ಸ್ವತಂತ್ರನಾಗಿ ಮಾಡಿಸುತ್ತಾ ಇದ್ದಾನೆ, ನಾನು ಪರತಂತ್ರ ಅನ್ನುವ ಭಾವನೆ ಬಂದಾಗ ಮಾತ್ರ ಅದು ನಿಜವಾದ ಕರ್ಮ ಸಮರ್ಪಣೆ ಆಗುತ್ತೆ. ಆ ವಿಧವಾಗಿ ನಾವು ಭಗವಂತನಿಗೆ ಕರ್ಮವನ್ನು ಸಮರ್ಪಣೆ ಮಾಡಬೇಕು. ಅದೇ ವಿಧವಾಗಿ ಯಾವುದು ಊಟ ಮಾಡ್ತೀವೋ ಅದನ್ನು, ವಿಹಿತವಾದ ಅನ್ನವನ್ನು ಉಣ್ತೀವೋ ಅದನ್ನು ಸಮರ್ಪಣೆ ಮಾಡಬೇಕು. ಅಂದರೆ ಏನು, ಅನ್ನವನ್ನು ಉಣ್ಣುವುದಂತ ಹೇಳಿದ್ರೆ ನಮ್ಮ ಒಳಗೆ ಹೊಟ್ಟೆ ಒಳಗೆ ಜಠರಾಜ್ಞೆ ಅಂತ ಇದೆ, ಆ ಜಠರಾಜ್ಞೆಯಲ್ಲಿಯೂ ಪರಮಾತ್ಮ ವೈಶ್ವಾನರ ರೂಪದಲ್ಲಿ ಅವನು ನಿಂತಿದ್ದಾನೆ. ಅವನಿಗೆ ನಾವು ಇದನ್ನು ಹಾಕ್ತಾ ಇದ್ದೀವಿ, ದಿಸ್ ವಿ ಆರ್ ಆಫರಿಂಗ್ ಟು ಹಿಮ್. ನಾವು ಹಾಕುವದ್ದು ಅವನಿಗೆ ಒಂದು ವಿಧವಾದಂತಹ ಆಹುತಿಯಂತೆ, ಜಠರಾಜ್ಞೆಯಲ್ಲಿ ನಾವು ಉಣ್ಣುವ ಅನ್ನ ಆಹುತಿಯಂತೆ ಹಾಕ್ತಾ ಇದ್ದೀವಿ ಅಂತ ಆ ಭಾವನೆಯಿಂದ ಅದು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂತ ಸಮರ್ಪಣೆ ಮಾಡಬೇಕು. ಅದನ್ನು ಅದಕ್ಕೆ ಯದತ್ನಾಸಿ, ನಾವು ತಿನ್ನುವುದು ಭಗವಂತನಿಗೆ ಸಮರ್ಪಣೆ ಮಾಡುವುದಂತೆ ಆ ವಿಧವಾಗಿ ಸಮರ್ಪಣೆ ಮಾಡುವುದು. ಯಜ್ಜು ಹೋಸಿ ಹೋಮಗಳಲ್ಲಿ ಹಾಕದಾಗಲು, ಅಗ್ನಿಕುಂಡದಲ್ಲಿ ಯಾವುದಾದ್ರೂ ಹೋಮ ಹವಿಸ್ಸು ಹಾಕಿದಾಗ ಆ ಅಗ್ನಿಯಂತರ್ಗತ ಹರಣಿಪತಿ ಪರಶುರಾಮ ಅಲ್ಲಿ ಆ ಹೋಮ ಅಗ್ನಿಯಲ್ಲಿ ಒಳಗೆ ನಿಂತಿದ್ದಾನೆ, ಅಗ್ನಿಯಂತರ್ಗತನಾಗಿ ನಿಂತಿದ್ದಾನೆ ಪರಮಾತ್ಮ. ಆ ಪರಶುರಾಮ್ ರೂಪ ಪರಮಾತ್ಮನಿಗೆ ನಾವು ಅದನ್ನು ಹಾಕ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಅಲ್ಲಿರುವ ಇತರ ಭಗವದ್ ರೂಪಗಳು, ಅನಂತಾನಂತ ರೂಪಗಳಲ್ಲಿ ಭಗವಂತ ಒಂದೊಂದು ದೇವತೆ ಒಳಗೂ ಒಂದೊಂದು ರೂಪದಲ್ಲಿ ನಿಂತಿದ್ದಾನೆ, ಅಗ್ನಿಕುಂಡದಲ್ಲಿ ಒಂದು ರೂಪದಲ್ಲಿ ನಿಂತಿದ್ದಾನೆ. ಹೀಗೆ ಅನೇಕ ರೂಪಗಳಲ್ಲಿ ಇರುವ ಭಗವದ್ ರೂಪಗಳನ್ನು ಚಿಂತನೆ ಮಾಡ್ತಾ ಅವೆಲ್ಲವೂ ಕೂಡ ಭಗವಂತ ನಾವು ಕೊಡ್ತಾ ಇರುವುದನ್ನು ಆ ಭಗವಂತನ ಎಲ್ಲ ರೂಪಗಳು ಸ್ವೀಕಾರ ಮಾಡ್ತಾ ಇದೆ ಅಂತ ಹೇಳಿ ಆ ಭಾವನೆಯಿಂದ ಹೋಮ ಮಾಡುವಾಗ ಅದೆಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡುವುದು. ದಾನ ಮಾಡುವಾಗ ಆ ದಾನವನ್ನು ಸ್ವೀಕಾರ ಮಾಡುವವನ ಒಳಗೆ ಭಗವಂತನ ರೂಪಗಳಿವೆ. ಅವನ 72,000 ನಾಡಿಗಳಲ್ಲಿ 36,000 ಪುರುಷ ನಾಡಿಗಳಲ್ಲಿ ಪುರುಷ ದೇವತೆಗಳ ಅಂತರ ನಿಯಾಮಕನಾಗಿ ಅವನಿದ್ದಾನೆ. 36,000 ಸ್ತ್ರೀ ನಾಡಿಗಳಲ್ಲಿ ಸ್ತ್ರೀ ರೂಪಗಳಲ್ಲೂ ಆ ಸ್ತ್ರೀ ದೇವತೆಗಳ ಒಳಗೂ ತಾನು ಸ್ತ್ರೀ ರೂಪಗಳನ್ನು ತಗೊಂಡು ನಿಯಾಮಕನಾಗಿ ಅಲ್ಲಿ ನೆಲೆಸಿದ್ದಾನೆ. ಹೀಗೆ 72,000 ರೂಪಗಳಲ್ಲಿ ಅವನ ಒಳಗೆ ನಿಂತಿದ್ದಾನೆ. ಅಷ್ಟೇ ಅಲ್ಲದೆ ಅವನ ಒಳಗಿರುವಂತಹ ಭಗವದ್ ರೂಪಗಳು, ಇತರ ಭಗವದ್ ರೂಪಗಳು ಎಲ್ಲವನ್ನು ಕೂಡ ಒಂದೊಂದು ಕೋಶದಲ್ಲಿ ಇರುವ ಒಂದೊಂದು ರೂಪಗಳನ್ನು ಭಗವಂತನ ರೂಪ ಆ ಕೋಶ ನಾಮಕನಾಗಿ ತಾನು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅನ್ನುವ ಪಂಚಕೋಶಗಳು, ಆ ಪಂಚಕೋಶಗಳಲ್ಲಿ ಆ ಹೆಸರುಗಳಲ್ಲಿ ತಾನು ಮೊದಲಾಗಿ ಆ ಹೆಸರುಗಳು ಅವನಿಗೆ ಅನ್ವಯವಾಗುತ್ತೆ ಮುಖ್ಯತಃ. ಅದಾದ ಮೇಲೆ ಆ ಕೋಶಗಳಿಗೆ ತನ್ನ ಆ ಹೆಸರುಗಳನ್ನು ಕೊಟ್ಟಿದ್ದಾನೆ. ಆ ಕೋಶಗಳಲ್ಲಿ ನಿಂತು ತಾನು ಅವೆಲ್ಲವನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿ ಹೀಗೆ ಪ್ರತಿಯೊಬ್ಬರಿಗೆ ದಾನ ಮಾಡುವಾಗಲೂ ಈ ವಿಧವಾದ ಚಿಂತನೆಯನ್ನು ಮಾಡ್ತಾ ಆ ಭಗವಂತನಿಗೆ ನಾವು ಹೇಗೆ ಧ್ಯಾನ ಮಾಡಿ ಚಿಂತನೆ ಮಾಡ್ತೀವಿ ಅಂದ್ರೆ ಅದೇ ಅವನಿಗೆ ಸಮರ್ಪಣೆ ಮಾಡಿದಂತಾಗುತ್ತೆ. ಈ ವಿಧವಾಗಿ ದದಾಸಿ ಯತ್ ಯಾವುದನ್ನು ದಾನ ಮಾಡ್ತೀಯೋ ಅದು ನನಗೆ ಅರ್ಪಣೆ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯತ್ ತಪಸ್ಸಿ, ತಪಸ್ ಮಾಡು, ತಪ ಅಂದ್ರೆ ತಪ ಆಲೋಚನೆ ಅಂತ ಒಂದು, ತಪ ಅಂದ್ರೆ ಶರೀರಾದಿಗಳನ್ನು ಪ್ರಿಯಗೊಡು ವ್ರತ ಮುಂತಾದ ಮಾಡುವ ತಪಗಳೇ ತಪಸ್ಸು. ನಾನಾ ರೀತಿಯಲ್ಲಿ ತಪಸ್ಸುಗಳನ್ನು ಮಾಡ್ತೀವಿ. ಎಲ್ಲ ವಿಧವಾದ ತಪಸ್ಸುಗಳಲ್ಲಿ ಕೂಡ ಭಗವಂತ ನಮ್ಮಿಂದ ಮಾಡಿ ಮಾಡಿಸುತ್ತಾ ಇದ್ದಾನೆ ಅಂತ. ಮತ್ತು ಅದನ್ನೇ ಸೋ ಕರ್ಮ ಸಮರ್ಪಣೆ ಹೇಗೆ ಮಾಡ್ತೀವೋ ಆ ತಪೋ ಕಾರ್ಯವನ್ನು ಕೂಡ ಅದು ಭಗವಂತನಿದೆ. ಧ್ಯಾನ ಕಾರ್ಯಗಳು, ತಪೋ ಕಾರ್ಯಗಳು, ಶ್ರವಣ ಮನನ ಇತ್ಯಾದಿ ಎಲ್ಲವೂ ಕೂಡ ಭಗವಂತನದೇ ಪೂಜಾರೂಪಕವಾಗಿದೆ, ಅವನೇ ನನ್ನಿಂದ ಮಾಡಿಸುತ್ತಾ ಇದ್ದಾನೆ ಅಂತ ಹೇಳಿ ಆ ಚಿಂತನೆಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಹೀಗೆ ಎಲ್ಲವೂ ಕೂಡ ತತ್ ಕುರುಷ್ವ ಮದರ್ಪಣಂ ಅಂತ ಹೇಳುವುದರಲ್ಲಿ ಅರ್ಜುನನಿಗೆ ಯಾವ್ದು ಯಾವ್ದು ಮಾಡ್ತೀಯೋ ಎಲ್ಲವನ್ನೂ ನನಗೆ ಅರ್ಪಣೆ ಮಾಡು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಈ ಕೃಷ್ಣ ಇದೆಲ್ಲ ಹೇಳ್ತಾ ಇದ್ದಾನಲ್ವಾ, ಯಾಕೆ ಕೃಷ್ಣ ತನ್ನ ಜಂಭ ತಾನು ಹೇಳದಂತ ಆಗೋದಿಲ್ಲವ ಅಂತ ಕೆಲವು ಜನ ಸಂಶಯ ವ್ಯಕ್ತ ಮಾಡ್ತಾರೆ. ಆದ್ರೆ ಇದು ವಸ್ತುಸ್ಥಿತಿ, ಯಾವುದು ಜಂಭ ಅಲ್ಲ, ಭಗವಂತನಿಗೆ ಏನು ಬೇಕಾಗಿಲ್ಲ. ಯಾಕೆ ಇದೆಲ್ಲ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ಅರ್ಜುನನಿಗೆ ಅರ್ಜುನನ ಮೂಲಕವಾಗಿ ಎಲ್ಲರಿಗೂ ಎಲ್ಲ ಭಕ್ತರಿಗೂ ಹೇಳ್ತಾ ಇದ್ದಾನೆ ಕೃಷ್ಣ ಅಂತ ಹೇಳಿದರೆ, ಈ ಚಿಂತನೆಗಳನ್ನು ಮಾಡುವುದರ ಮೂಲಕವಾಗಿ ನಮ್ಮ ಜ್ಞಾನ ವೃದ್ಧಿಯಾಗಿ ನಾವು ಮೋಕ್ಷಕ್ಕೆ ಹೋಗಲಕ್ಕೆ ಬೇಕಾದ ಜ್ಞಾನವನ್ನು ಪಡಿತೀವಿ. ಆ ಜ್ಞಾನ ನಮಗೆ ಬರಬೇಕು ಅನ್ನೋ ಉದ್ದೇಶದಿಂದ ಕೃಷ್ಣ ಹೇಳ್ತಾ ಇದ್ದಾನೆ ಅಷ್ಟೇ ಹೊರತು, ಇವೆಲ್ಲ ಮಾಡುವುದರ ಮೂಲಕವಾಗಿ ಭಗವಂತನಿಗೆ ಏನೋ ಒಂದು ಪ್ರಯೋಜನ ಇಲ್ಲ ಇದೆ ಅಂತ ಭಾವನೆ ಮಾಡಿ ಅಂತಹ ಪ್ರಯೋಜನ ಯಾವುದಿಲ್ಲ. ಸ್ವಪ್ರಯೋಜನ ರಹಿತ, ಅವನಿಗೆ ಸ್ವಪ್ರಯೋಜನ ಅನ್ನೋದಿಲ್ಲ. ಪರಪ್ರಯೋಜನಕ್ಕಾಗಿ ಬೇರೆಯವರಿಗೆ ಪ್ರಯೋಜನ ಬರಬೇಕು, ಬೇರೆಯವರು ಉದ್ಧಾರವಾಗಬೇಕು ಅಂತ ಅದು ಮಾತ್ರವೇ ಪರಮಾತ್ಮನ ಉದ್ದೇಶ. ಆದ್ದರಿಂದ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲ ಹೇಳುವುದು ಅವನ ಪ್ರಯೋಜನಕ್ಕಾಗಿ ಅಲ್ಲ, ಭಕ್ತರ ಪ್ರಯೋಜನಕ್ಕಾಗಿಯೇ ಇದೆಲ್ಲ ಹೇಳ್ತಾ ಇದ್ದಾನೆ ಕೃಷ್ಣ. ಆದ್ದರಿಂದ ಅವನಿಗೆ ಯಾವ ಸ್ವಾರ್ಥವೂ ಇಲ್ಲ ಇದರಲ್ಲಿ ಅನ್ನೋದು ನಾವು, ಯಾಕಂದ್ರೆ ಅವನು ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ನಿತ್ಯ ಜ್ಞಾನಾನಂದ ಪೂರ್ಣನಾದವನು, ಅವನಿಗೆ ಯಾವ ಪ್ರಯೋಜನವೂ ಇಲ್ಲ, ಅವನು ಕೇವಲ ಭಕ್ತರ ಪ್ರಯೋಜನಕ್ಕಾಗಿಯೇ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ ಅನ್ನೋದು ನಾವು ಪೂರ್ಣ ವಿಶ್ವಾಸ ಮಾಡೇ ಮುಂದೆ ಹೋಗಬೇಕು. ಆದ್ದರಿಂದ ಅದರ ಮೂಲಕವಾಗಿ ಮೋಕ್ಷ ಮಾರ್ಗದಲ್ಲಿ ನಾವು ಪ್ರಯಾಣ ಮಾಡಿದಂತಾಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾನು ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಗಾಯನ ವಾಸ ಮನಸೇಂದ್ರಿಯರು ಬುದ್ಧಾತ್ಮನಾವ ಅನುಸೃತ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯ ಸಹಸ್ರಾಯ ಶ್ರೀಕೃಷ್ಣಾರ್ಪಣಮಸ್ತು.